ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ, ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ಹಾ
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ನಿನ್ನ ನಾಮ ಪರಿಶುದ್ಧ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ 10 ಆಜ್ಞೆಗಳಲ್ಲಿ 3ನೇ ಆಜ್ಞೆ ಏನು ಹೇಳ್ತಕ್ಕಂಥದ್ದಾಗಿದೆ ಅಂದರೆ, ವಿಮೋಚನ ಕಾಂಡ 20ನೇ ಅಧ್ಯಾಯ 7ನೇ ವಚನವನ್ನು ಓದುವುದಾದರೆ, ನಿನ್ನ ದೇವರಾದ ಯಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ಯಹೋವನು ತನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವವನನ್ನು ಶಿಕ್ಷಿಸದೆ ಬಿಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹಾಗಾದರೆ ದೇವರ ನಾಮ ಎಂಥದ್ದು? ಯಾಕೆ ನಾವು ಆತನ ನಾಮವನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರದು? ಯಾಕೆ ಅಯೋಗ್ಯ ಕಾರ್ಯಕ್ಕೆ ಎತ್ತಿದರೆ ಅವರನ್ನು ಶಿಕ್ಷಿಸದೆ ಬಿಡುವುದಿಲ್ಲ ಎಂಬುವಂತಹ ಆಜ್ಞೆಯನ್ನು ನಮಗೆ ಕೊಟ್ಟಿದ್ದಾನೆ? ಈ ಒಂದು ಸತ್ಯವನ್ನು ಈ ದಿನದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಅದ್ಭುತ ಸ್ವರೂಪನಾದಂತಹ ತಂದೆಯಾದಂತಹ ದೇವರೇ, ನಿನ್ನ ನಾಮ ಪರಿಶುದ್ಧ ಸ್ವಾಮಿ. ಹೌದು ದೇವ, ಅದು ನಿನಗೆ ಮಾತ್ರ ರಾಜ ಸಲ್ಲಿಸ್ತಕ್ಕಂತಹ ಗೌರವವಾಗಿದೆ. ಯಾಕೆಂದರೆ ಈ ಲೋಕದಲ್ಲಿ ನೀನು ಮಾತ್ರ ಪರಿಶುದ್ಧ ಉಳ್ಳ ದೇವರಾಗಿದ್ದೀಯ ಸ್ವಾಮಿ. ಅದನ್ನು ನಿನ್ನ ವಾಕ್ಯದಲ್ಲಿ ನಾವು ಈ ದಿನದಲ್ಲಿ ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ನಿನ್ನ ನಾಮವನ್ನು ನಾವು ಅಯೋಗ್ಯ ಕಾರ್ಯಕ್ಕೆ ಎತ್ತದೆ ನಿನಗೆ ಸಲ್ತಕ್ಕಂತಹ ಗೌರವ ಪರಿಶುದ್ಧತೆಯನ್ನು ನಾವು ಸಲ್ಲಿಸಲು ನಮಗೆ ಸಹಾಯ ಮಾಡು ಸ್ವಾಮಿ. ದೇವ, ಈ ಸತ್ಯವನ್ನು ಅರ್ಥ ಮಾಡಿಕೊಂಡು ಅದರಂತೆ ನಾವು ನಡೆದುಕೊಳ್ಳಲು ಸಹಾಯ ಮಾಡು. ನೀನೇ ನಮ್ಮ ಸಂಗಡ ಇದ್ದು, ಕೇಳುಗರ ಸಂಗಡ ಇದ್ದು ನೀನು ಮಾತನಾಡು. ಈ ಆಜ್ಞೆಯನ್ನು ನಾವು ಅರಿತುಕೊಂಡು ನಿನಗೆ ಮಹಿಮೆ ತರತಕ್ಕಂತಹ ಕಾರ್ಯದಲ್ಲಿ ನಿನ್ನ ನಾಮವನ್ನು ಪರಿಶುದ್ಧಪಡಿಸಲು ನಮಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ. ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ದೇವರ ವಾಕ್ಯದಲ್ಲಿ ನಾವು ಈಗಾಗಲೇ ನೋಡಿದಾಗೆ ದೇವರ ನಾಮವನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರದು ಎಂಬುದಾಗಿ. ಆದರೆ ಅನೇಕ ಸಂದರ್ಭಗಳಲ್ಲಿ ನಾವು ನಮಗೆ ತಿಳಿದೋ ತಿಳಿಯದೆ ಈ ಒಂದು ತಪ್ಪನ್ನು ಮಾಡುವಂಥವರಾಗಿದ್ದೇವೆ. ನಾವು ಮಾತನಾಡುವಾಗ ನಮ್ಮ ನಡೆ ಆಚಾರ ವಿಚಾರಗಳಲ್ಲಿ ದೇವರನ್ನು ಪ್ರತಿಬಿಂಬಿಸುವುದಕ್ಕಿಂತ ಬದಲಾಗಿ ಅವರ ನಾಮವನ್ನು ದೂಷಿಸುವ ರೀತಿಯಲ್ಲಿ ನಾವು ನಡೆದುಕೊಳ್ತಕ್ಕಂಥವರಾಗಿದ್ದೇವೆ. ಆದ್ದರಿಂದ ದೇವರು ನಮಗೆ ಹೇಳುವಂಥವನಾಗಿದ್ದಾನೆ, ನನ್ನ ನಾಮವನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರದು ಎಂಬುದಾಗಿ. ಹಾಗಾದರೆ ಆತನ ನಾಮ ಅಂತಕ್ಕಂಥದ್ದು ಸತ್ಯವೇದದಲ್ಲಿ ಆತನ ಗುಣವನ್ನು ಸೂಚಿಸುವಂಥದ್ದಾಗಿದೆ. ನಾವು ಪರಲೋಕದ ಪ್ರಾರ್ಥನೆಯನ್ನು ಅನೇಕ ಸಂದರ್ಭಗಳಲ್ಲಿ ಮಾಡ್ತಕ್ಕಂಥವರಾಗಿದ್ದೇವೆ. ಆದರೆ ಈ ಪರಲೋಕ ಪ್ರಾರ್ಥನೆಯಲ್ಲಿ ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಂತೆ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 9-10 ತನಕ ನಾವು ಓದುವುದಾದರೆ, ಆದ್ದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಈ ಒಂದು 3 ಕಾರ್ಯಗಳನ್ನು ನಾವು ದೇವರಿಗೆ ಸಲ್ಲಿಸಬೇಕಾದಂತಹ ಅತಿ ಮುಖ್ಯವಾದಂತಹ ಕಾರ್ಯವಾಗಿದೆ. ಯಾಕೆಂದರೆ ನಾವು ಆತನ ನಾಮ, ಆತನ ನಾಮ ಅಂತಂದರೆ ಆತನ ಹೆಸರು, ಆತನ ಹೆಸರು ಪರಿಶುದ್ಧವಾಗಿರ್ತಕ್ಕಂಥದ್ದಾಗಿದೆ ಅಂತೆ. ಮತ್ತೆ ಆತನ ರಾಜ್ಯ, ಪರಿಶುದ್ಧವಾದ ರಾಜ್ಯ ಬರಲಿ, ಆತನ ಚಿತ್ತ ನೆರವೇರುವಿಕೆಗೋಸ್ಕರ ನಾವು ಕಾರ್ಯವನ್ನು ಮಾಡಬೇಕು. ಈ 3 ವಿಚಾರಗಳಲ್ಲಿ ನಿನ್ನ ನಾಮ ಪರಿಶುದ್ಧವೆಂದು ಎನಿಸಲ್ಪಡಲಿ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಆತನ ರಾಜ್ಯ ಮತ್ತು ಆತನ ಚಿತ್ತ ಏನು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದಾಗಿದೆ. ನಾವು ಈ ಲೋಕದಲ್ಲಿ ಜೀವಿಸುವ ಕಾಲಘಟ್ಟದಲ್ಲಿ ನಾವು ಆತನ ಗುಣ ಅಂದರೆ ಆತನ ನಾಮವನ್ನು ಸೂಚಿಸುವಂತಹ ಗುಣಕ್ಕೆ ನಾವು ಗೌರವವನ್ನು ಸಲ್ಲಿಸುವಂಥವರಾಗಬೇಕು. ಆತನ ಗುಣ ಎಂಥದ್ದು ಅಂತಕ್ಕಂಥದ್ದನ್ನು ನಾವು ಅರ್ಥಕೊಳ್ಳಬೇಕು. ಒಬ್ಬ ವ್ಯಕ್ತಿ ಆತನು ಯಾವ ರೀತಿಯಲ್ಲಿ ಇದ್ದಾನೆ, ಆತನು ಯಾವ ರೀತಿಯ ವ್ಯಕ್ತಿ ಎಂಬುದಾಗಿ ನಾವು ಹೇಗೆ ಹೇಳ್ತಕ್ಕಂಥವರಾಗಿದ್ದೇವೆ ಅಂದರೆ ಆತನ ಗುಣದ ಮೂಲಕವಾಗಿ ಹೇಳ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ದೇವರು ಅಂದರೆ ಯಾರು ಅಂದರೆ ಆತನು ಪರಿಶುದ್ಧನು, ಆತನಿಗೆ ಗುಣ ಇದೆ, ಆತನು ಪ್ರೀತಿ ಸ್ವರೂಪಿ. ಹೀಗೆ ಆತನ ಒಂದು ಅದ್ಭುತವಾದಂತಹ ಗುಣ ಆತನು ಪರಿಶುದ್ಧನು. ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಂತಹ ಸಂದರ್ಭದಲ್ಲಿ ದೇವರನ್ನು ಹೇಗೆ ಮಹಿಮೆ ಪಡಿಸಿದನು, ಆತನ ನಾಮವನ್ನು ಹೇಗೆ ಮಹಿಮೆ ಪಡಿಸಿದನು. ಆತನು ಸಹ ಈ ಲೋಕಕ್ಕೆ ಮನುಷ್ಯನಾಗಿ ಬಂದನು, ಆದರೆ ತಂದೆಯಾದ ದೇವರನ್ನು ಯಾವ ರೀತಿಯಲ್ಲಿ ಆತನು ಮಹಿಮೆ ಪಡಿಸಿದನು ಅಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಯೋಹಾನನು ಬರೆದ ಸುವಾರ್ತೆ 17:6-26 ಈ ಎರಡು ವಚನಗಳನ್ನ ಓದುವುದಾದರೆ, ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ನಿನ್ನ ಹೆಸರನ್ನ ತಿಳಿಯಪಡಿಸಿದೆನು. ಯಾವ ರೀತಿಯಲ್ಲಿ ಯೇಸು ಸ್ವಾಮಿ ಈ ಲೋಕದ ಜನರಿಗೆ ತಂದೆಯಾದ ದೇವರ ಹೆಸರನ್ನ ತಿಳಿಯಪಡಿಸಿದನು? ಅಂದರೆ ಆತನ ಗುಣವನ್ನ ಈ ಲೋಕದಲ್ಲಿ ಪ್ರಚುರಪಡಿಸುವುದರಿಂದ. ಅದಕ್ಕೆ ಹೇಳ್ತಕ್ಕಂಥವನಾಗಿದ್ದಾನೆ, ಇವರು ನಿನ್ನವರಾಗಿದ್ದರು, ನೀನು ಇವರನ್ನ ನನಗೆ ಕೊಟ್ಟೆ, ಮತ್ತು ಇವರು ನಿನ್ನ ವಾಕ್ಯಗಳನ್ನ ಕೈಗೊಂಡು ನಡೆದಿದ್ದಾರೆ. ನಾನು ಅವರಿಗೆ ನಿನ್ನ ಹೆಸರನ್ನ ತಿಳಿಸಿದ್ದೇನೆ, ಇನ್ನೂ ತಿಳಿಸುವೆನು. ನೀನು ನನ್ನ ಮೇಲೆ ಇಟ್ಟಿದಂತ ಪ್ರೀತಿಯು ಅವರಲ್ಲಿ ಇರಬೇಕೆಂದು ನಾನು ಅವರಲ್ಲಿ ಇರಬೇಕೆಂತಲೂ ಪ್ರಾರ್ಥಿಸುತ್ತೇನೆ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಹಾಗಾದ್ರೆ ದೇವರ ನಾಮ ಅಂದ್ರೆ ಏನು? ದೇವರ ನಾಮ ಅಂತಂದ್ರೆ ನಾವು ಅನೇಕ ಸಂದರ್ಭದಲ್ಲಿ ಯೆಹೋವ ಯಾಯಿರೆ, ಯೆಹೋವ ನಿಸ್ಸಿ ಎಂಬುದಾಗಿ ಅನೇಕ ಪಟ್ಟಿಗಳನ್ನ ಮಾಡ್ತಕ್ಕಂಥವರಾಗಿದ್ದೇವೆ. ಅದೆಲ್ಲ ಪ್ರಿಯ ಕೇಳುಗರೆ, ಯೆಹೋವನ ನಾಮ, ದೇವರ ನಾಮ ಅಂತಂದ್ರೆ ಆತನ ಗುಣ. ಆತನ ಗುಣವನ್ನ, ಆತನಿಗೆ ಸಲ್ಲಬೇಕಾದಂತ ಗೌರವವನ್ನ ನಾವು ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರದು. ಆತನಿಗೆ ಸಲ್ಲಬೇಕಾದಂತಹ ಗೌರವವನ್ನ ನಾವು ಮತ್ತೊಬ್ಬರಿಗೆ ಸಲ್ಲಿಸಬಾರದು. ಇನ್ನೊಂದು ಅರ್ಥದಲ್ಲಿ ಹೇಳಬೇಕಾದರೆ, ದೇವರ ನಾಮವನ್ನ ಪದೇ ಪದೇ ನಾವು ಚಿಕ್ಕ ಚಿಕ್ಕ ವಿಷಯಗಳಿಗೂ ಸಹ ಎತ್ತಿ ನಾವು ದೂಷಣೆಗೆ ಒಳಪಡಿಸಬಾರದು. ಆ ನಿಟ್ಟಿನಲ್ಲಿಯೇ ದೇವರ ನಾಮ ಪರಿಶುದ್ಧವೆಂದು ಎನಿಸಲ್ಪಡಲಿ ಎಂಬುದಾಗಿ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಿಯ ಕೇಳುಗರೆ, ಈ ಲೋಕದಲ್ಲಿ ನಾವು ನೆನೆಸತಕ್ಕಂಥವರಾಗಿದ್ದೇವೆ. ಪ್ರಧಾನಮಂತ್ರಿ ದೊಡ್ಡವರು, ದೊಡ್ಡವರಲ್ಲೇ ದೊಡ್ಡವರು ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದೇವೆ. ಇನ್ನು ರಾಷ್ಟ್ರಪತಿಗಳು ಅವರಿಗಿಂತ ದೊಡ್ಡವರಲ್ಲೇ ಅತ್ಯಂತ ದೊಡ್ಡವರು ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದೇವೆ. ಆದರೆ ಈ ಲೋಕದಲ್ಲಿ ರಾಜರುಗಳಿರಬಹುದು, ಮಂತ್ರಿಗಳಿರಬಹುದು, ಅಥವಾ ಯಾರೇ ಇರಬಹುದು, ಅವರೆಲ್ಲರಿಗಿಂತಲೂ ಉನ್ನತನು, ದೊಡ್ಡವನು ಯಾರೆಂದರೆ ಪ್ರಸಂಗಿ ಪುಸ್ತಕ 5:8 ತಿಳಿಸ್ತಕ್ಕಂಥದ್ದಾಗಿದೆ. ಸಂಸ್ಥಾನದಲ್ಲಿ ಬಡವರ ಹಿಂಸೆಯನ್ನು, ನೀತಿ ನ್ಯಾಯಗಳ ನಾಶನವನ್ನ ನೀನು ನೋಡಿದರೆ ಆಶ್ಚರ್ಯ ಪಡಬೇಡ. ಉನ್ನತನು ಲಕ್ಷ್ಯಕ್ಕೆ ತರುವನು. ಆ ಹಿಂಸಕರಿಗಿಂತ ಮಹೋನ್ನತನು ಇದ್ದಾನಲ್ಲ. ಈ ಲೋಕದಲ್ಲಿ ಯಾರೂ ಸಹ ಉನ್ನತರಲ್ಲ. ಆ ಎಲ್ಲ ಉನ್ನತರು ಅಂತ ಯಾರೆಲ್ಲ ಹೇಳ್ತಕ್ಕಂಥವರಾಗಿದ್ದಾರೋ ಅವರಿಗಿಂತ ಮಹೋನ್ನತನಿದ್ದಾನೆ. ಅವರು ಯಾರೆಂದರೆ ದೇವರು. ಆತನ ನಾಮವನ್ನ ನಾವು ಅಯೋಗ್ಯ ಕಾರ್ಯಕ್ಕೆ ತೆಗೆದುಕೊಂಡು ಬರಬಾರದು. ಆತನ ನಾಮ ಪರಿಶುದ್ಧವಾದಂತಹ ನಾಮ, ಆತನನ್ನ ಎಲ್ಲರೂ ಅಡ್ಡ ಬಿದ್ದು ಆರಾಧಿಸುವಂತಹ ನಾಮವಾಗಿದೆ ಪ್ರಿಯ ಕೇಳುಗರೆ. ಅದಕ್ಕೋಸ್ಕರವೇ ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2:9-11 ನಾವು ಓದುವುದಾದರೆ, ಈ ಕಾರಣದಿಂದ ದೇವರು ಆತನನ್ನ ಉನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನ ಆತನಿಗೆ ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ, ಭೃತ್ಯ, ಪಾತಾಳಗಳಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನ ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನ ಸಲ್ಲಿಸುವವರು. ಏನ್ ಹೇಳ್ತಕ್ಕಂಥದ್ದಾಗಿದೆ ಪ್ರಿಯ ಕೇಳುಗರೆ? ಯೇಸು ಸ್ವಾಮಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದಂತಹ ಹೆಸರು. ಆತನ ನಾಮ ಶ್ರೇಷ್ಠವಾದಂತಹ ನಾಮ. ಆತನು ತಂದೆಯಾದ ದೇವರಿಗೆ ಘನಪಡಿಸಿದ್ದಾನೆ. ಹಾಗಾಗಿ ಆತನ ನಾಮವನ್ನ ನಾವು ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರದು. ಆತನಿಗೆ ಸಲ್ಲಿಸಬೇಕಾದಂತ ಗೌರವವನ್ನ ಎಲ್ಲಾ ಜನರ ಮುಂದೆ ಸಲ್ಲಿಸಬೇಕೇ ಹೊರತು ನಾವು ಎಲ್ಲಾ ಜನರ ಮುಂದೆ ಆತನ ಗೌರವವನ್ನ, ಆತನ ಹೆಸರನ್ನ ನಾವು ದೂಷಣೆಗೆ ಒಳಪಡಿಸಬಾರದು. ಉದಾಹರಣೆ ಹಾಗೆ ನಾವು ನೋಡುವುದಾದರೆ, ಮೋಶೆ ಈ ಲೋಕದಲ್ಲಿ ದೇವರಿಗೆ ಮೆಚ್ಚುಗೆ ಆದಂತಹ ಮನುಷ್ಯನಾಗಿದ್ದನು. ಆದರೆ ಒಂದು ಕಾಲಘಟ್ಟ ಬಂದಂತಹ ಸಂದರ್ಭದಲ್ಲಿ ದೇವರು ಮೋಶೆಗೆ ಹೇಳ್ತಕ್ಕಂಥವನಾಗಿದ್ದಾನೆ, ಈ ಸಮಯದಲ್ಲಿ ನೀನು ಆ ಬಂಡೆಯ ಮುಂದೆ ನಿಂತು ಮಾತನಾಡು, ಅಲ್ಲಿಂದ ನೀರು ಬರ್ತಕ್ಕಂಥದ್ದಾಗಿದೆ ಎಂಬುದಾಗಿ. ಆದರೆ ಮೋಶೆ, ನಾನು ನಿಮಗೆ ನೀರನ್ನ ತಂದುಕೊಡಬೇಕೇ ಎಂಬುದಾಗಿ 2 ಸಾರಿ ಆ ಬಂಡೆಯನ್ನ ಹೊಡಿತಕ್ಕಂಥವನಾಗಿದ್ದಾನೆ. ಈ ನಿಮಿತ್ತವಾಗಿ ಆತನು ಕಾನಾನ್ ದೇಶಕ್ಕೆ ಹೋಗಬೇಕಾದದನ್ನ ಕಳೆದುಕೊಳ್ತಕ್ಕಂಥನಾಗಿದ್ದಾನೆ. ದೇವರು ಈ ವಿಚಾರವಾಗಿ ಏನು ಹೇಳ್ತಕ್ಕಂಥವನಾಗಿದ್ದಾನೆ ಅಂದ್ರೆ, ಅರಣ್ಯಕಾಂಡ ಪುಸ್ತಕ 12:12 ಓದಬೇಕಾದರೆ, ಆಗ ಯೆಹೋವನು ಮೋಶೆ ಆರೋನರಿಗೆ, ನೀವು ನನ್ನನ್ನ ನಂಬದವರಾಗಿ, ಇಸ್ರಾಯೇಲರ ಎದುರಿನಲ್ಲಿ ನನ್ನ ಗೌರವವನ್ನು ಕಾಪಾಡದೆ ಹೋದುದರಿಂದ ಈ ಸಮೂಹದವರನ್ನ ನಾನು ಅವರಿಗೆ ವಾಗ್ದಾನ ಮಾಡಿದ ದೇಶದೊಳಗೆ ನೀವು ಕರೆದುಕೊಂಡು ಹೋಗಕೂಡದು ಎಂದು ಹೇಳಿದನು ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಒಂದೇ ಒಂದು ಚಿಕ್ಕ ತಪ್ಪು ದೇವರಿಗೆ ಸಲ್ಲಿಸಬೇಕಾದಂತಹ ಗೌರವವನ್ನು ತಾನು ತೆಗೆದುಕೊಳ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಇಸ್ರಾಯೇಲರ ಜನರ ಎದುರಿನಲ್ಲಿ ನೀವು ನನ್ನ ಗೌರವಿಸದೆ ಹೋದ ಕಾರಣದಿಂದ ನೀವು ಕಾನಾನ್ ದೇಶಕ್ಕೆ ಪ್ರವೇಶಿಸುವುದಿಲ್ಲ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಅದಕ್ಕೋಸ್ಕರವೇ ನನ್ನ ನಾಮವನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತಿದವರನ್ನು ನಾನು ಶಿಕ್ಷಿಸದೆ ಬಿಡುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಮೋಶೆ ದೇವರಿಗೆ ಮೆಚ್ಚುಗೆ ಆದಂತಹ ವ್ಯಕ್ತಿ, ಆತನು ಮಾಡಿದಂತಹ ಒಂದು ಕಾರ್ಯದ ನಿಮಿತ್ತವಾಗಿ ಆತನು ಕಾನಾನ್ ದೇಶವನ್ನು ಕಳೆದುಕೊಂಡನು. ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ನಾವು ಪ್ರಿಯ ಕೇಳುಗರೆ, ಎಷ್ಟು ಸಾರಿ ದೇವರ ನಾಮವನ್ನ ಅನ್ಯ ಜನಗಳ ಮುಂದೆ ನಾವು ವ್ಯರ್ಥವಾಗಿ ತೆಗೆದುಕೊಳ್ತಕ್ಕಂಥವರಾಗಿದ್ದೇವೆ? ಯಾವ ರೀತಿಯಲ್ಲಿ ಅನ್ಯ ಜನಗಳು ನಮ್ಮ ದೇವರನ್ನ ಗೌರವಿಸುವ ರೀತಿಯಲ್ಲಿ ನಾವು ನಡೆದುಕೊಳ್ತಕ್ಕಂಥವರಾಗಿದ್ದೇವೆ? ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಸತ್ಯವೇದದಲ್ಲಿ ಅಪೊಸ್ತಲರ ಕೃತ್ಯಗಳಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದರೆ ಅಲ್ಲಿ ಹನನಾಯ ಮತ್ತು ಸಫೇರ ಅಂತಕ್ಕಂತಹ ಇಬ್ಬರು ದಂಪತಿಗಳು ಆದಿ ಸಭೆಯಲ್ಲಿ ಎಲ್ಲರೂ ಸಹ ಸುವಾರ್ತೆ ಸೇವೆಗೋಸ್ಕರ ಅಪೊಸ್ತಲರ ಪಾದದ ಕೆಳಗೆ ತಮ್ಮ ಆಸ್ತಿಗಳನ್ನ ತಮಗಿದ್ದಂತ ಎಲ್ಲವನ್ನ ತಂದು ಇಡ್ತಕ್ಕಂಥವರಾಗಿದ್ದಾರೆ. ಅದನ್ನು ನೋಡಿದಂತಹ ಈ ದಂಪತಿಗಳು, ಅನನಾಯ ಮತ್ತು ಸಫೇರ ದಂಪತಿಗಳು ಸಹ, ನಾವು ಸಹ ಅಪೊಸ್ತಲರ ಪಾದದ ಕೆಳಗೆ ನಮ್ಮ ಕಾಣಿಕೆಯನ್ನ ತಂದಿಡಬೇಕು ಎಂಬುದಾಗಿ ತೀರ್ಮಾನ ಮಾಡಿ ಅವರಿಗಿದ್ದಂತಹ ಆಸ್ತಿಯನ್ನ ಮಾರತಕ್ಕಂಥವರಾಗಿದ್ದಾರೆ. ಆದರೆ ಆ ಆಸ್ತಿಯಲ್ಲಿ ಅವರು ಎಲ್ಲವನ್ನ ಮಾರಿ ಅಪೊಸ್ತಲರ ಪಾದದ ಬಳಿಗೆ ತಂದಿಡಬೇಕೆಂಬುದಾಗಿ ಯೋಚಿಸ್ತಕ್ಕಂಥವರಾಗಿದ್ದಾರೆ. ಆದರೆ ಅವರ ಮನಸ್ಸಿನಲ್ಲಿ ಸೈತಾನನು ಹೊಕ್ಕಿದ ನಿಮಿತ್ತವಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅವರು ಮಾರಿದಂತಹ ಹಣದಲ್ಲಿ ಸ್ವಲ್ಪ ಹಣವನ್ನ ಅವರು ತೆಗೆದಿಟ್ಟುಕೊಳ್ತಕ್ಕಂಥವರಾಗಿದ್ದಾರೆ. ಅಪೊಸ್ತಲರ ಮುಂದೆ ನಾವು ಎಲ್ಲವನ್ನ ಕೊಟ್ಟಿದ್ದೇವೆ ಎಂಬುವಂತ ರೀತಿಯಲ್ಲಿ ನಾಟಕ ಮಾಡತಕ್ಕಂಥವರಾಗಿದ್ದಾರೆ. ಆದರೆ ಪೇತ್ರನು ಹೇಳುವಂತವನಾಗಿದ್ದಾನೆ, ನೀನು ಯಾಕೆ ಆ ಹೊಲದ ಕ್ರಾಯದಲ್ಲಿ ಕೆಲವನ್ನ ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನ ವಂಚಿಸಬೇಕೆಂದಿದ್ದೀ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಇಲ್ಲಿ ನಾವು ನೋಡ್ತಕ್ಕಂಥದ್ದು ಏನೆಂದರೆ, ಪ್ರಿಯ ಕೇಳುಗರೆ, ಅಲ್ಲಿ ಹೇಳ್ತಕ್ಕಂಥನಾಗಿದ್ದಾನೆ, ನೀನು ಮನುಷ್ಯರಿಗಲ್ಲ ದೇವರಿಗೆ ಸುಳ್ಳಾಡಿದ್ದೀಯೇ ಎಂಬುದಾಗಿ ಹೇಳ್ತಕ್ಕಂಥನಾಗಿದ್ದಾನೆ. ಆ ಇಬ್ಬರು ಸಹ ಮರಣವಂತಕ್ಕಂಥವರಾಗಿದ್ದಾರೆ. ಅನೇಕ ಸಂದರ್ಭದಲ್ಲಿ ನನ್ನ ನಾಮವನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತಬಾರದು ಅನ್ನುವಂತಹ ಕಾರ್ಯವನ್ನು ಮತ್ತೊಂದು ರೀತಿಯಲ್ಲಿ ನಾವು ಹೋಲಿಸಿ ಅರ್ಥ ಮಾಡಿಕೊಳ್ಳುವುದಾದರೆ ಕಪಟಿಗಳಂತೆ ನಡೆದುಕೊಳ್ಳಬಾರದು. ಏನು ಈ ಕಪಟಿಗಳು? ಕಪಟಿಗಳು ಅಂದರೆ ಹೇಳುವುದೊಂದು ಮಾಡುವುದೊಂದು. ನಾವು ಏನು ಹೇಳ್ತಕ್ಕಂಥವರಾಗಿದ್ದೇವೆ ಆ ರೀತಿಯಲ್ಲಿ ನಾವು ಮಾಡಬೇಕು, ಇಲ್ಲ ಅಂದರೆ ನಾವು ಕಪಟಿಗಳಾಗ್ತಕ್ಕಂಥವರಾಗಿದ್ದೇವೆ. ಕಪಟಿಗಳಾಗಿ ನಡೆದುಕೊಳ್ತಕ್ಕಂಥದ್ದು ಸಹ ದೇವರ ನಾಮವನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತಕ್ಕಂಥದ್ದು. ಅನನಾಯ ಮತ್ತು ಸಫೇರ ಇಬ್ಬರು ಸಹ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಎಲ್ಲರ ಮುಂದೆ ದೇವರಿಗೋಸ್ಕರ ನಾವು ಇದನ್ನು ಮಾಡ್ತಕ್ಕಂಥವರಾಗಿದ್ದೇವೆ ಎಂಬುದಾಗಿ ಹೇಳಿದರು. ಆದರೆ ಆ ಒಂದು ಕಾಲಘಟ್ಟ ಬಂದಾಗ ಅವರು ದೇವರಿಗೆ ಏನನ್ನ ವಾಗ್ದಾನ ಕೊಟ್ಟಿದ್ರು ಅದನ್ನು ಮಾಡದೆ ಹೋದರು. ಆ ನಿಟ್ಟಿನಲ್ಲಿ ಅವರನ್ನು ಕಪಟಿಗಳು ಎಂಬುದಾಗಿ ನಾವು ಕರೆಯಬಹುದಾಗಿದೆ. ಮತ್ತು ಸತ್ಯವೇದದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯದಲ್ಲೂ ಸಹ ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಪರಿಶಾಯರು ಯಾವ ರೀತಿಯಲ್ಲಿ ಕಪಟಿಗಳಾಗಿದ್ದರು ಎಂಬುವಂತಹ ವಿಚಾರವನ್ನ ಇಲ್ಲಿ ಯೇಸು ಸ್ವಾಮಿ ತಿಳಿಸುವಂತವನಾಗಿದ್ದಾನೆ. ಅದನ್ನು ನಾವು ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡಬೇಕಾದರೆ, ಆದುದರಿಂದ ಅವರು ನಮಗೆ ಏನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ, ಕಾಪಾಡಿಕೊಳ್ಳಿರಿ, ಆದರೆ ಅವರ ನಡತೆಯ ಪ್ರಕಾರ ನಡೆಯಬೇಡಿರಿ, ಅವರು ಹೇಳುತ್ತಾರೇ ಹೊರತು ನಡೆಯುವುದಿಲ್ಲ. ಇದಕ್ಕೆ ನಾವು ಕಪಟಿಗಳು ಎಂಬುದಾಗಿ ಹೇಳ್ತಕ್ಕಂಥದ್ದು. ಅವರು ಏನನ್ನ ಹೇಳ್ತಕ್ಕಂಥವರಾಗಿದ್ದಾರೋ ಅದನ್ನ ಅವರು ಮಾಡದೆ ಹೋಗ್ತಕ್ಕಂಥವರಾಗಿದ್ದಾರೆ. ಈ ನಿಟ್ಟಿನಲ್ಲಿಯೇ ಯೇಸು ಸ್ವಾಮಿ ಅವರನ್ನು ನೋಡಿ ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ ಎಂಬುದಾಗಿ ಕರೀತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ಅವರು ದೇವರ ಹೆಸರನ್ನ ತೆಗೆದುಕೊಂಡು ಮತ್ತೊಬ್ಬರ ಮೇಲೆ ಭಾರವನ್ನ ಹೊರಿಸ್ತಕ್ಕಂಥವರಾಗಿದ್ದರ ಹೊರತು ತಾವು ನಡೆದುಕೊಳ್ತಕ್ಕಂಥವರಾಗಿರಲಿಲ್ಲ. ದೇವರ ನಾಮವನ್ನ ಯಾವ ರೀತಿಯಲ್ಲಿ ಅಯೋಗ್ಯ ಕಾರ್ಯಕ್ಕೆ ಅವರು ಉಪಯೋಗಿಸ್ತಕ್ಕಂಥವರಾಗಿದ್ದರು, ಅವರ ಜೀವಿತ ಹೇಗಿತ್ತು ಎಂಬುದಾಗಿ ನಾವು ನೋಡಬೇಕಾದರೆ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 25ರಿಂದ 28ರ ತನಕ ನಾವು ಓದುವುದಾದರೆ, ನೀವು ಪಂಚ ಪಾತ್ರೆ ಬಟ್ಟಿಲು ಇವುಗಳ ಹೊರಭಾಗವನ್ನ ಶುಚಿ ಮಾಡುತ್ತೀರಿ, ಆದರೆ ಅವು ಒಳಗೆ ಸುಲುಕೊಂಡವುಗಳಿಂದಲೂ ಇಹ ಭೋಗ ಪದಾರ್ಥಗಳಿಂದಲೂ ತುಂಬಿವೆ. ಕುರುಡರಾದ ಪರಿಸಾಯರೇ, ಮೊದಲು ಪಂಚಪಾತ್ರೆ ಬಟ್ಟಲುಗಳ ಒಳಭಾಗವನ್ನ ಶುಚಿ ಮಾಡು, ಆಗ ಅವುಗಳ ಹೊರಭಾಗವು ಶುಚಿ ಆಗುವುದು. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ. ಇವು ಹೊರಗೆ ಚಂದವಾಗಿ ಕಾಣುತ್ತವೆ, ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲಾ ವಲಸಿನಿಂದಲೂ ತುಂಬಿರುತ್ತವೆ. ಹಾಗೆಯೇ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತೀರಿ ಸರಿ, ಆದರೆ ಒಳಗೆ ಕಪಟಿಗಳಿಂದಲೂ ಅನ್ಯಾಯದಿಂದಲೂ ತುಂಬಿದ್ದೀರಿ. ಈ ಪರಿಸಾಯರು ಶಾಸ್ತ್ರಿಗಳು ದೇವರ ಒಂದು ವಾಕ್ಯವನ್ನ ಎತ್ತಿ ಹೇಳಬೇಕಾದಂತ ಜನಗಳಾಗಿದ್ದರು. ಆದರೆ ಅವರು ಜನರಿಗೆ ದೇವರ ವಾಕ್ಯವನ್ನ ಹೇಳ್ತಾ ಇದ್ರು, ಆದರೆ ಅವರು ಅದನ್ನ ಹಿಂಬಾಲಿಸ್ತಕ್ಕಂಥವರಾಗಿರಲಿಲ್ಲ. ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅವರು ಪ್ರಾರ್ಥನೆ ಮಾಡ್ತಕ್ಕಂತಹ ವಿಚಾರದಲ್ಲೂ ಸಹ ಜನಗಳು ನೋಡಲಿ ಎಂಬುದಾಗಿ ಉಪವಾಸವಿದ್ದು ಮುಖವನ್ನ ಸಪ್ಪಗೆ ಮಾಡಿಕೊಂಡು ಅವರು ತೋರ್ಪಡಿಸಿಕೊಳ್ಳುವಂತವರಾಗಿದ್ದರು. ಆದ್ದರಿಂದ ಮತ್ತಾಯನ ಬರೆದ ಸುವಾರ್ತೆ 5:6 ವಚನದಲ್ಲಿ ಮತ್ತೆ ದೇವರು ಹೇಳ್ತಕ್ಕಂಥನಾಗಿದ್ದಾನೆ, ಕಪಟಿಗಳು ಎಂಬುದಾಗಿ ಅವರನ್ನ ಕರೀತಕ್ಕಂಥನಾಗಿದ್ದಾನೆ. ಮಾತ್ರವಲ್ಲದೆ ಅವರ ಒಂದು ವಿಚಾರವನ್ನ ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ಖಂಡಿಸ್ತಕ್ಕಂಥವನಾಗಿದ್ದಾನೆ ಅಂದರೆ ಮತ್ತಾಯನು ಬರೆದ ಸುವಾರ್ತೆ 15:9 ವಚನವನ್ನು ಓದಬೇಕಾದ್ರೆ ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಮನುಷ್ಯರ ಕಲ್ಪನೆಗಳನ್ನ ಕಟ್ಟಳೆಗಳನ್ನ ಅವರು ಜನಗಳಿಗೆ ಬೋಧಿಸುವಂತವರಾಗಿದ್ದರು. ಈ ನಿಮಿತ್ತವಾಗಿ ದೇವರ ನಾಮವನ್ನ ಅವರು ಅಯೋಗ್ಯ ಕಾರ್ಯಕ್ಕೆ ಎತ್ತುವಂತಹ ಜನಗಳಾಗಿದ್ದರು. ಹಾಗಾಗಿ ದೇವರು ಹೇಳ್ತಕ್ಕಂಥವನಾಗಿದ್ದಾನೆ, ಅದು ವ್ಯರ್ಥ ಎಂಬುದಾಗಿ ಹೇಳ್ತಕ್ಕಂಥವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ನಾವು ಅನೇಕ ಸಂದರ್ಭದಲ್ಲಿ ಇದೇ ರೀತಿಯ ಕಾರ್ಯವನ್ನ ಮಾಡ್ತಕ್ಕಂಥವರಾಗಿದ್ದೇವೆ. ಅನ್ಯ ಜನಗಳ ಮುಂದೆ ದೇವರ ನಾಮವನ್ನ ಎತ್ತಿ ನಾವು ಅನೇಕ ಕಾರ್ಯಗಳನ್ನು ಹೇಳ್ತಕ್ಕಂಥವರಾಗಿದ್ದೇವೆ. ಆದರೆ ನಾವು ಕ್ರೈಸ್ತರಾಗಿ ಅವರ ಮುಂದೆ ದೇವರ ಗುಣಗಳನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ನಾವು ನಡೆದುಕೊಳ್ತಕ್ಕಂಥವರಾಗಿದ್ದೇವೆ. ನಾವು ಹೇಳ್ತಕ್ಕಂಥವರಾಗಿದ್ದೇವೆ, ಸತ್ಯವೇದದಲ್ಲಿ ಈ ರೀತಿಯಾಗಿದೆ, ಆ ರೀತಿಯಾಗಿದೆ, ಕ್ರಿಸ್ತನ ಬೋಧನೆ ಈ ರೀತಿಯಾಗಿದೆ, ಆ ರೀತಿಯಾಗಿದೆ ಎಂಬುದಾಗಿ. ಆದರೆ ನಾವು ದೇವರ ನಾಮ ಪರಿಶುದ್ಧ, ದೇವರು ನನ್ನ ಸೃಷ್ಟಿಕರ್ತ, ಆತನಿಗೆ ನಾನು ಗೌರವವನ್ನು ಸಲ್ಲಿಸಬೇಕು, ಆತನಿಗೆ ನಾನು ಮಹಿಮೆ ಪಡಿಸಬೇಕು, ಆತನ ಹೆಸರನ್ನು ಎಲ್ಲರ ಮುಂದೆ ಪ್ರಚುರ ಪಡಿಸಬೇಕೆಂದರೆ ನಾನು ಕ್ರೈಸ್ತನಾಗಿ, ಕ್ರಿಸ್ತನ ಹಿಂಬಾಲಕನಾಗಿ ನಾನು ಅವುಗಳನ್ನು ಕೈಗೊಂಡು ನಡೀತಕ್ಕಂಥವರಾಗಿರಬೇಕು. ನಮ್ಮನ್ನು ನೋಡಿದಂತಹ ವ್ಯಕ್ತಿಗಳು, ಹೌದು ಈತನು ನಿಜವಾಗಿಯೂ ಸಹ ಕ್ರಿಸ್ತನ ಗುಣಗಳನ್ನು ಪ್ರತಿಬಿಂಬಿಸುವಂತಹ ವ್ಯಕ್ತಿ ಎಂಬುದಾಗಿ, ಆವಾಗ ದೇವರ ನಾಮಕ್ಕೆ ಗೌರವ ಸಲ್ಲತಕ್ಕಂಥದ್ದಾಗಿದೆ. ಒಂದು ವೇಳೆ ನಾವು ಕ್ರಿಸ್ತನ ಗುಣಗಳನ್ನು ಪ್ರತಿಬಿಂಬಿಸದೇ ಹೋದರೆ ಅನೇಕರು ನಮ್ಮನ್ನು ನೋಡಿ ಇವನು ಎಂಥ ಕ್ರೈಸ್ತನು, ಇವನು ಈ ರೀತಿಯಾಗಿ ನಡೆದುಕೊಳ್ತಕ್ಕಂಥವನಲ್ಲ ಎಂಬುದಾಗಿ ನಮ್ಮನ್ನು ಕೈ ತೋರಿಸಿ ಮಾತನಾಡುವಾಗ ಅದು ದೇವರ ನಾಮ ದೂಷಣೆಗೆ ಒಳಗಾಗ್ತಕ್ಕಂಥದ್ದಾಗಿದೆ. ಹಾಗಾಗಿ ನಾವು ದೇವರ ನಾಮವನ್ನು ದೂಷಣೆಗೆ ಒಳಪಡಿಸಬಾರದು. ಇವತ್ತಿನ ದಿನದಲ್ಲಿ ಅನೇಕರು ದೇವರಿಗೆ ಸಲ್ತಕ್ಕಂತಹ ಆ ಗೌರವವನ್ನು ತಾವು ತೆಗೆದುಕೊಳ್ತಕ್ಕಂಥವರಾಗಿದ್ದಾರೆ. ನಾವು ಪರಿಶುದ್ಧರು ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ, ರೆವರೆಂಟ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಕರೆಸಿಕೊಳ್ತಕ್ಕಂಥವರಾಗಿದ್ದಾರೆ. ಅದೆಲ್ಲವೂ ಸಹ ದೇವರೊಬ್ಬನಿಗೆ ಸಲ್ಲಬೇಕೇ ಹೊರತು ಮನುಷ್ಯರು ಯಾರೂ ಸಹ ರೆವರೆಂಟ್ ಅಲ್ಲ, ಮನುಷ್ಯರು ಯಾರೂ ಸಹ ಪರಿಶುದ್ಧರಲ್ಲ, ಭಯಂಕರೋ ಅಲ್ಲ, ಘನವಂತರೋ ಅಲ್ಲ. ಪ್ರಿಯ ಕೇಳುಗರೆ, ಅದು ದೇವರು ಮಾತ್ರ. ಅದಕ್ಕೋಸ್ಕರವೇ ಕೀರ್ತನೆ 111:9 ವಚನ ತಿಳಿಸ್ತಕ್ಕಂಥದ್ದಾಗಿದೆ, ಯೆಹೋವನ ಒಂದು ನಾಮ ಏನೆಂದರೆ ಆತನು ಪರಿಶುದ್ಧವು ಭಯಂಕರವು ಘನವೂ ಆಗಿದ್ದಾನೆ ಎಂಬುದಾಗಿ ತಿಳಿಸ್ತಕ್ಕಂಥನಾಗಿದ್ದಾನೆ. ಇನ್ನೂ ಅನೇಕ ಸಂದರ್ಭದಲ್ಲಿ ನಾವು ಜನಗಳಿಗೆ ಶಪಥ ಮಾಡ್ತಕ್ಕಂಥವರಾಗಿದ್ದೇವೆ, ಏನು ಹೇಳ್ತಕ್ಕಂಥ ದೇವರ ನಾಮದಲ್ಲಿ ಇದನ್ನು ಮಾಡ್ತಕ್ಕಂಥನಾಗಿದ್ದೇನೆ ಎಂಬುದಾಗಿ. ಆ ರೀತಿಯಾಗಿ ಮಾಡಬಾರದು. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 7:21-23 ತನಕ ನಾವು ಓದುವುದಾದರೆ ಹೌದು ಅಂದರೆ ಹೌದು ಅನ್ನಬೇಕು, ಇಲ್ಲ ಅಂದರೆ ಇಲ್ಲ ಅನ್ನಬೇಕು. ಇದರಿಂದ ಮೇಲೆ ಬರ್ತಕ್ಕಂಥದ್ದು ಅದು ಸೈತಾನಿಂದ ಬರ್ತಕ್ಕಂಥದ್ದಾಗಿದೆ. ಇದು ದೇವರ ನಾಮವನ್ನು ದೂಷಿಸುವಂತಹ ವಿಚಾರವಾಗಿದೆ. ಪ್ರಿಯ ಕೇಳುಗರೆ, ಅನೇಕರು ಸ್ವಾಮಿ ಸ್ವಾಮಿ ಎಂದು ಕರೆದುಕೊಳ್ತಕ್ಕಂಥವರಾಗಿದ್ದಾರೆ. ಆದರೆ ಕೊನೆಯ ಕಾಲದಲ್ಲಿ ದೇವರು ಹೇಳ್ತಕ್ಕಂಥನಾಗಿದ್ದಾನೆ, ನೀವು ಯಾರೆಂದು ನನಗೆ ಅರಿಯರು ಎಂಬುದಾಗಿ. ಯಾಕೆಂದರೆ ಅವರು ದೇವರ ನಾಮವನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತಿ ಕ್ರಿಸ್ತನ ಹೆಸರಿನಲ್ಲಿ ಅನೇಕ ಕಾರ್ಯಗಳನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ನಾವು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ, ದೇವರಿಗೆ ಸಲ್ಲಬೇಕಾದಂಥ ಗೌರವವನ್ನು ಸಲ್ಲಿಸ್ತಕ್ಕಂಥವರಾಗಿದ್ದೇವ, ಅನ್ಯ ಜನಗಳ ಮುಂದೆ ದೇವರ ನಾಮಕ್ಕೆ ಗೌರವ ತರುವ ರೀತಿಯಲ್ಲಿ ನಾವು ನಡೆದುಕೊಳ್ತಕ್ಕಂಥವರಾಗಿದ್ದೇವ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರಿಯ ಕೇಳುಗರೆ, ಯಾಕೆಂದರೆ ದೇವರು ಹೇಳ್ತಕ್ಕಂಥನಾಗಿದ್ದಾನೆ, ನನ್ನ ನಾಮವನ್ನು ಅಯೋಗ್ಯ ಕಾರ್ಯಕ್ಕೆ ಎತ್ತುವವರನ್ನು ನಾನು ಶಿಕ್ಷಿಸದೆ ಬಿಡುವುದಿಲ್ಲ ಎಂಬುದಾಗಿ. ನಾವು ಶಿಕ್ಷೆಗೆ ಒಳಗಾಗುವುದಕ್ಕಿಂತ ಬದಲಾಗಿ ದೇವರ ನಾಮವನ್ನು ಗೌರವಿಸುವ ಹಾಗೆಯೂ ಎಲ್ಲ ಜನಗಳ ಮುಂದೆ ಗೌರವ ತರುವ ರೀತಿಯಲ್ಲಿ ನಾವು ನಡೆದುಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಪರಲೋಕದ ತಂದೆಯಾದ ದೇವರೇ, ಹೌದು ಸ್ವಾಮಿ, ನಿನ್ನ ನಾಮ ಪರಿಶುದ್ಧವಾಗಿರ್ತಕ್ಕಂಥದ್ದಾಗಿದೆ. ಅದನ್ನು ನಾವು ಗೌರವಿಸಲು ಸಹಾಯ ಮಾಡು ಸ್ವಾಮಿ. ನಮಗೆ ತಿಳಿದೋ ತಿಳಿಯಲೋ ಅನೇಕ ಸಂದರ್ಭದಲ್ಲಿ ನಿನ್ನ ನಾಮವನ್ನು ಅಯೋಗ್ಯ ಕಾರ್ಯಕ್ಕೆತ್ತಿ ಪಾಪಕ್ಕೆ ಒಳಗಾಗಿದ್ದೇವೆ ಸ್ವಾಮಿ. ನಮ್ಮನ್ನು ಸಮಿಸು. ಮುಂದಿನ ದಿನಗಳಲ್ಲಿ ನಿನ್ನ ನಾಮವನ್ನು ಅನ್ಯ ಜನಗಳ ಮುಂದೆ ಈ ಲೋಕದಲ್ಲಿ ಹೇಗೆ ಪರಿಶುದ್ಧವಾಗಿ ಗೌರವಿಸುವ ಹಾಗೆ ನಾವು ನಡೆದುಕೊಳ್ಳಬೇಕು ಅನ್ನುವಂತಹ ವಿಚಾರವನ್ನು ನಮಗೆ ತಿಳಿಯಪಡಿಸು. ಈ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ನಮಗೆ ಸಹಾಯ ಮಾಡು. ಕೇಳುವಂತ ನಿನ್ನ ಮಕ್ಕಳ ಹೃದಯದಲ್ಲಿ ನೀನೇ ಮಾತನಾಡು ಸ್ವಾಮಿ. ನಿನ್ನ ನಾಮ ಪರಿಶುದ್ಧವಾಗಿದೆ, ಹಾಗಾಗಿ ಆ ನಾಮವನ್ನು ನಾನು ಪರಿಶುದ್ಧವಾಗಿ ಆರಾಧಿಸಬೇಕು, ಪರಿಶುದ್ಧವಾಗಿ ಇಡಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿಕೊಂಡು ನಿನಗೆ ಸಲ್ಲತಕ್ಕಂತಹ ಆರಾಧನೆಯಲ್ಲಿ ಪರಿಶುದ್ಧತೆಯಿಂದ ಸತ್ಯದಿಂದಲೂ ಆತ್ಮದಿಂದಲೂ ಸಲ್ಲಿಸಲು ಸಹಾಯ ಮಾಡೆಂಬುದಾಗಿ ಯೇಸು ಸ್ವಾಮಿ ಸನ್ನಲ್ಲಿ ಪ್ರಾರ್ಥಿಸಿ ಬಿಡುವರಾಗಿದ್ದೇವೆ ನಮ್ಮ ತಂದೆಯೇ. ಆಮೇನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ @gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ .org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.